Senhor do vosso coração.
Shri Gurubhyo Namaha Harihi Om Hayagrivam Chidananda Vikraham Satanukraham Dashagrivachidam Shapan Manigriva Vimochanam Svanama Grahana Deva Nidastagraha Vikraham Vrindavana Gatam Vande Brahma Rudrendra Vanditam Svantasthananta Shiyaya Purnajnana Dasarnase Kuttunga Vaktarangaya Madhvadudabhaye Namaha Gurumakila Gunajnam Satgunai Kathivasam Shamadama Parinishtam Satpanishtam Varishtam Sakalasudana Shishtam Nityanardhota Kashtam Hayamukhapadanishtam Maam Bhajantu Prapannaha Pujyaya Raghavendraya Satya Dharma Rataya Cha Bhajataam Kalparukshaya Namataam Kamadhenave Neela Karachitananta Leela Gopala Paritan Vidya Payonidhin Vande Brahma Vidya Gurunama Brahmacharya Hari Priti Savidya Vada Sharinaha Ishtadam Kashtahartum Naha Vidya Manyan Munin Namaha Vajaraja Padadvandva Varijasakta Manasam Vishwapriya Gurun Vande Mandoham Devishuddhaye Satyam Satyam Punasatyam Vishwatirtha Prasadataha Sarve Kama Bhavanteva Shabato Vimbasanidhau Chintamanim Sabhaktanam Kalparuksham Chakamadam Swaminam Tvam Raghu Prema Tirtham Vandekhya Vishtadam Shri Gurubhyo Namaha Harihi Om Jara Jeshta Nibhakaram Jagadisha Vadashrayam Jagaditara Vikhyatam Jagannatha Gurum Bhaje Shri Gurubhyo Namaha Harihi Om Harikatham Rutasara Guru Gala Karuna Dindapanitu Keluve Parama Bhagavad Bhakta Ridhanadaridhi Keluvadu Hodapadidalli ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬರುನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದುನದಿ ನಿವಾಹಗಳಂತೆ ಕೊಟ್ಟವು ಅವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿಯುವ ಅನಗನೆಂದರಿಸಿ ಭಗವಂತ ತನ್ನ ಗುಣಗಳನ್ನ ಕದ್ದವರ ಅಘವನ್ನ ಕದಿಯುವ ಅಂತ ಹೇಳಿದರು. ಇದೇನು ದೇವರನ್ನ ಕಳ್ಳ ಅಂದರಲ್ಲ ಅಂದ್ರೆ ಅದು ಹೇಳುತ್ತಾರೆ. ಪ್ರಮಾಣವನ್ನ ಕೊಟ್ಟು ಉಕ್ತಂಚ ಪಾಂಡವಗೀತಾ ಪಾಂಡವಗೀತಾ ಅಂತ ಬರುತ್ತೆ, ಅದರಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣ ಭಗವಂತ ನಾರಾಯಣ ಅಂತ ಕರೆಸಿಕೊಂಡು ಹೇಳ್ತಾರೆ. ನಾರಾಯಣವು ನಾಮ ನರಾಣಾಂ ಪ್ರಸಿದ್ಧ ಚೋರ ಖಚಿತ ಪೃಥಿವ್ಯಾಂ ಅನೇಕ ಜನ್ಮಾದ್ಯುತ ಪಾಪ ಸಂಚಯಂ ಹರತ್ಯಶೇಷಂ ಶ್ರುತಿಮಾತ್ರಯೈವ. ಭಗವಂತ ನಾರಾಯಣನೆಂಬ ಪ್ರಸಿದ್ಧ ಚೋರನಿದ್ದಾನೆ ಭೂಮಿಯಲ್ಲಿ. ಆತ ಜನರ ಅನೇಕ ಜನ್ಮಾದ್ಯುತವಾದಂತಹ ಜನ್ಮಗಳನ್ನು ಸಂಪಾದನೆ ಮಾಡಿದ ಪಾಪ ಅದನ್ನ ಅಶೇಷಂ ಹರತಿ ಎಲ್ಲವನ್ನ ಕದ್ದು ಬಿಡುತ್ತಾನೆ. ಪೃಥ್ವಿ ಮಾತ್ರ ಇವ ಅಂದ್ರೆ ವಿಶೇಷವಾಗಿ ಪೃಥ್ವಿ ಮಾತ್ರದಿಂದಾಗಿ ಎಲ್ಲವನ್ನ ಕದ್ದು ಬಿಡುತ್ತಾನೆ ಅಂತ ಪ್ರಮಾಣವನ್ನು ಪಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಕದ್ದವ ರಘವ ಕದಿಯುವನು ಅನಘನೆಂದೆನಿಸಿ ಅನಘ ಅಘರಹಿತ ದೂರ ಅಂದ್ರೆ ಪಾಪ ದೂರ. ಇಲ್ಲಿ ಹೇಳುತ್ತಾರೆ ಭಗವಂತ ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಎರಡನ್ನೂ ಸ್ವೀಕಾರ ಮಾಡಿಲ್ಲ, ಅದರಿಂದ ಎರಡೂ ಕೂಡ ಎದುರಿಂದಲೂ ದೂರನಾಗಿದ್ದವ ಅಂತ ಭಗವಂತನ ವಿಷಯವನ್ನು ತಿಳಿಸಿಕೊಟ್ಟು ನಂತರ ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದ ನಿತ್ತಾದರಿಸುವಂದದಲ್ಲಿ ಹಿಂದೆ ಮುಂದೆಡವಲದಿ ಒಳ ಹೊರಗಿಂದಿರೇಶನು ತನ್ನವರನೆಂದೆಂದು ಸರಹುವ ನಾಗಸದ ಓಲೆತ್ತ ನೋಡಿದರು. ಇಲ್ಲಿ ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ಅಂದರು. ಮಕ್ಕಳಿಗೆ ಬಂದಿರತಕ್ಕಂತಹ ನಾನಾ ಭಯಗಳೇನಿರುತ್ತೆ ಅದನ್ನು ಪರಿಹಾರ ಮಾಡಿ ನಿಜ ಮಂದಿರದಿ ಬೇಡದನಿತ್ತಾದರಿಸು ಬಂದದಲ್ಲಿ ಅವರಿಗೆ ಭಯ ಪರಿಹಾರ ಮಾಡಿದ ಮೇಲೆ ಮಂದಿರಕ್ಕೆ ಕರ್ಕೊಂಡು ಹೋಗಿ ತಮ್ಮ ಮನೆಗೇನೆ ಅವರಿಗೆ ಏನು ಬೇಕೋ ಅದು ಕೊಟ್ಟು ಆದರ ಮಾಡುವಂತೆ ಹಿಂದೆ ಮುಂದೆಡಬಲದಿ ಒಳಹೊರಗಿಂದಿರೇಶನು ತನ್ನವರನೆಂದೆಂದು ಸರಹುವ ನಾಗಸದ ಓಲ್ ಎತ್ತ ನೋಡಿದರು. ತನ್ನವರು ಅಂತ ಯಾರಾಗಿರ್ತಾರೆ ಅಂದರೆ ಭಗವಂತನ ಶರಣಾಗತರಾಗಿ ಭಗವಂತನ ಧ್ಯಾನೋಪಾಸನಾದಿಗಳನ್ನು ಮಾಡ್ತಾ ಇರತಕ್ಕಂತಹ ಯಾರಾಗಿರ್ತಾರೆ, ಭಗವಂತನ ಶರಣಾಗತರಾಗಿ ನೀನೇ ಗತಿಯಪ್ಪ ಹರಿ ಎಂದು ಚಿಂತನೆ ಮಾಡುತ್ತಾರೆ ಅವರೆಲ್ಲ ತನ್ನವರು. ಅದರಿಂದ ಅಂದವರನ್ನ ಭಗವಂತ ಹಿಂದೆ ಮುಂದೆ ಎಡ ಬಲದಿ ಒಳಗೆ ಹೊರಗೆ ಎಲ್ಲಾ ಕಡೆ ಸ್ವಾಮಿ ತನ್ನವರನ್ನು ಎಂದೆಂದು ಸಲಹುವನು. ಇವತ್ತು ಮಾಡಿದ ನಾಳೆ ಇಲ್ಲ ಅಂತಲ್ಲ, ಭಗವಂತ ಸದಾ ಸಲಹತಾ ಇರ್ತಾನೆ. ಆಗಸದ ಓಲೆತ್ತ ನೋಡಿದರು. ಹುಟ್ಟಿದಾಗ್ಲಿಂದ ನಮ್ಮ ಸುತ್ತು ಆಕಾಶ ಇದೆ, ಅದೆಂದೂ ನಮ್ಮನ್ನ ಬಿಟ್ಟು ಹೋಗಿಲ್ಲ. ಆ ರೀತಿಯಲ್ಲಿ ಭಗವಂತನು ನಮ್ಮನ್ನ ಎಂದೆಂದೂ ಬಿಡದೆ ಸಲಹತಾ ಇದ್ದಾನೆ. ಆದ್ದರಿಂದ ಭಗವಂತ ಯಾವಾಗ್ಲೂ ಕೂಡ ಭಕ್ತರಿಗೆ ದೂರನಲ್ಲ, ಸದಾ ನಮ್ಮೊಳಗೇ ಇರ್ತಾನೆ. ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ, ಎಲ್ಲಾ ಕಡೆ ಇರ್ತಾನೆ. ಆಕಾಶ ನಮ್ಮ ಹೊರಗೂ ಇದೆ, ಒಳಗೂ ಇದೆ. ಊಟ ಮಾಡಿದಾಗ ತುತ್ತು ಒಳಗೆ ಹೋಗಬೇಕಾದ್ರೆ ಆಕಾಶ ಬೇಕಲ್ಲಿ, ಇಲ್ಲದಿದ್ರೆ ಇಲ್ಲ ಅವಕಾಶ. ಆ ರೀತಿಯಲ್ಲಿ ಭಗವಂತ ಎಲ್ಲಾ ಕಡೆ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಭಗವಂತ ತನ್ನ ಭಕ್ತರನ್ನ ಇಲ್ಲಿ ಸಲಹುವುದು ಮಾತ್ರ ಅಲ್ಲ, ನಿಜ ಮಂದಿರದ ಬೇಡದ ನಿತ್ತಾದರೆ ಸುಬಂಧದಲ್ಲಿ ಎಂದರೆ ತನ್ನ ವೈಕುಂಠವೇ ಮೊದಲಾದ ಆಲಯದಲ್ಲಿಟ್ಟು ತನ್ನ ಭಕ್ತರನ್ನ ಯಾವಾಗಲೂ ರಕ್ಷಣೆ ಮಾಡುತ್ತಾ ಇರ್ತಾರೆ, ಅವರಿಗೆ ಬೇಕಾದ್ದನ್ನು ಕೊಟ್ಟು ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಭಗವಂತನ ಕರುಣೆಯನ್ನು ಪರಿಚಯ ಮಾಡಿಕೊಡುತ್ತಾರೆ. ಚೇತನ ಚೇತನಗಳೊಳಗೆ ಚೇತನ ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲನೂತನತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತರೂಪೋದರ ಭವದ್ಯರೋಳ್ ಆತತ ಪ್ರತಿವ ಪ್ರಭಾವ ಧರಾತಳ ತೋಳ್ ಎಮ್ಮೊಡನೆ ಆಡು ತಲಿಪ್ಪ ನಮ್ಮಪ್ಪ. ಇಲ್ಲಿ ಹೇಳ್ತಾ ಇದ್ದಾರೆ ಚೇತನ ಚೇತನ ವಿಲಕ್ಷಣ. ಭಗವಂತ ಚೇತನನೂ ಅಲ್ಲ ಅಚೇತನನೂ ಅಲ್ಲ, ವಿಲಕ್ಷಣನಾಗಬಾರದು. ಇದಕ್ಕೆ ಪ್ರಧಾನವಾಗಿ ದೃಷ್ಟಾಂತ ನೃಸಿಂಹ ಅವತಾರ. ಸಾಮಾನ್ಯವಾಗಿ ನಾವು ತಿಳಿಯೋದು ನೃಸಿಂಹದೇವರು ಬಂದರು, ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದರು. ಹೇಗೆ ಸಂಹಾರ ಮಾಡಿದರು? ಕಳಗೂ ಬೇಡ, ಮೇಲೂ ಬೇಡ, ಹೊರಗೂ ಬೇಡ, ಒಳಗೂ ಬೇಡ, ಹಗಲೂ ಬೇಡ, ರಾತ್ರಿ ಬೇಡ ಅಂತ ಇಷ್ಟೆಲ್ಲ ಕೇಳಿದವ. ಇನ್ನೊಂದು ಹೇಳ್ತಾನೆ, ವ್ಯಸುಭಿರುವ ಅಸುಮಧ್ಭಿರುವ ಅಂತ ಹೇಳ್ತಾನೆ. ಪ್ರಾಣ ಇದ್ದವುಗಳಿಂದ ಸಾವು ಬರಬಾರದು, ಪ್ರಾಣ ಇಲ್ಲದವುಗಳಿಂದ ಸಾವು ಬರಬಾರದು ಅಂತ ಕೇಳಿಕೊಳ್ತಾನೆ. ಅವಾಗ ಅವನ ತಲೆಯಲ್ಲಿ ಏನಿತ್ತು ಅಂದರೆ ಚೇತನದಿಂದ ಸಾವು ಬರಬಾರದು, ಅಚೇತನದಿಂದ ಸಾವು ಬರಬಾರದು ಅಂತ. ತಾನು ಚೇತನ, ಎಲ್ಲರೂ ತನ್ನಂತೆ ಚೇತನರೇ, ಬ್ರಹ್ಮಾದಿ ಸಕಲರು, ವಿಷ್ಣು ಎಲ್ಲರೂ ಕೂಡ ತನ್ನಂತೆ ಚೇತನರೇ. ಅದರಿಂದ ಚೇತನದಿಂದ ಸಾವು ಬರಬಾರದು, ಅಚೇತನದಿಂದ ಸಾವು ಬರಬಾರದು ಅಂತ ಕೇಳಿದ. ನೃಸಿಂಹದೇವರು ಬಂದರು, ಅವರನ್ನು ಸಂಹಾರ ಮಾಡಿದರು. ಹೇಗೆ ಮಾಡಿದರು? ಉಗುರಿನಿಂದ ಕೊಂದರು, ಸೀಳಿದರು. ಅದಾಗ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರುವುದೇನು? ಉಗುರು ಎಂಬುದು ಚೇತನವೂ ಅಲ್ಲ, ಜಡವೂ ಅಲ್ಲ, ಮಧ್ಯ. ಅದರಿಂದ ನೃಸಿಂಹದೇವರು ಕೊಂದರು, ಆದ್ದರಿಂದ ವರವನ್ನು ಸತ್ಯ ಮಾಡಿದರು. ಆದರೆ ಒಂದ್ಸಲ ಆಲೋಚನೆ ಮಾಡಿ, ದೇವರ ಉಗುರು ನಮ್ಮ ಉಗುರಿನಂತೆ ಅಲ್ಲ. ಅದಕ್ಕೆ ವಾಯುಸ್ತುತಿಯಲ್ಲಿ, ಹರಿವಾಯುಸ್ತುತಿಯಲ್ಲಿ ಮಧ್ವರಾಯರು ನೃಸಿಂಹದೇವರ ನಖಸ್ತುತಿ ಅಂತ ಮಾಡುತ್ತಾರಲ್ಲಿ, ದೇವರ ನೃಸಿಂಹದೇವರ ನಖಗಳು ಯಾವುದು ಅಂದರೆ ನಮ್ಮ ನಖಗಳಂತೆ ಅಲ್ಲ. ಆ ನಖಗಳು ದೇವರಿಂದ ಭಿನ್ನ ಅಲ್ಲ, ದೇವರೇ ದೇವರ ನಖ. ಅದರಿಂದ ನೃಸಿಂಹದೇವರ ನಖ ಎಂಥದ್ದು ಅಂದರೆ ಅವರಿಂದ ಭಿನ್ನವಾದ್ದಲ್ಲ, ಸದಾ ಅವನೇ ಆಗಿದೆ. ಅದರಿಂದ ಒಬ್ಬ ನೃಸಿಂಹನೇ ಹತ್ತು ರೂಪಗಳು ಧಾರಣೆ ಮಾಡಿ ಹತ್ತು ಉಗುರಿನ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ತನ್ನ ಉಗುರಿಂದ ಸೀಳಿದ ಅಂತ ಹೇಳಿದರೆ ಆ ಉಗುರು ಅವನೇ ಆದ್ದರಿಂದ ಅಲ್ಲಿ ಏನಾಯಿತು ಅಲ್ಲಿ ಅಂದರೆ ಚೇತನನೇ ಸಂಹಾರ ಮಾಡಿದಂತಾಯಿತು. ಮತ್ತೆ ಚೇತನದಿಂದ ಸಾವು ಬರಬಾರದು, ಚೇತನ ಅಲ್ಲದರಿಂದ ಸಾವು ಬರಬಾರದು ಎಂಬ ವರ ಹೇಗೆ ಸತ್ಯ ಮಾಡಿದ್ದಾಯಿತು ಅಂದರೆ ಅಲ್ಲಿ ಹೇಳ್ತಾರೆ ಭಗವಂತ ಚೇತನ ಅಂದ್ರೆ ಜೀವ, ಅಚೇತನ ಅಂದ್ರೆ ಜಡ, ಅದಕ್ಕಿಂತ ವಿಲಕ್ಷಣ. ಆದ್ದರಿಂದ ಅವ ಸಂಹಾರ ಮಾಡಿದ್ರು ಕೂಡ ವರವನ್ನ ಸತ್ಯ ಮಾಡಿದಂತಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಚೇತನಾಚೇತನ ವಿಲಕ್ಷಣನಾದ್ದರಿಂದ ಅವನು ಸಂಹಾರ ಮಾಡಿದಕ್ಕೆ ವರ ಸತ್ಯ ಮಾಡಿದ್ದಾಯಿತು. ಆದರೆ ಚೇತನಾಚೇತನ ವಿಲಕ್ಷಣ ಅಂತ ಹೇಳಿದಕ್ಕೆ ಭಗವಂತ ಅವನನ್ನು ಕೊಂದರೂ ಕೂಡ ವರಸತ್ಯ ಮಾಡಿದರು. ಉಗುರಿನಿಂದ ಯಾಕೆ ಕೊಂದದ್ದು ಅಂದರೆ ಭಗವಂತ ಚೇತನಾಚೇತನ ವಿಲಕ್ಷಣ, ಇವನು ಎಲ್ಲರಿಗಿಂತ ಈಶ್ವರ ಎಂಬ ಎಚ್ಚರ ಹಿರಣ್ಯ ಕಶುಪುಗಿದ್ದಿಲ್ಲ, ಹಾಗೆ ಮಿಕ್ಕ ದೈತ್ಯರಿಗೂ ಇಲ್ಲ. ಆದ್ದರಿಂದ ಅವರ ತಲೆಯಲ್ಲಿ ಏನು ಕೂತಿದೆ ಅದು ಸತ್ಯ ಮಾಡಲಿಕ್ಕಾಗಿ ಭಗವಂತ ಹಾಗೆ ಮಾಡಿದ. ಅಂದರೆ ಅವರ ತಲೆಯಲ್ಲಿ ಏನು ತಿಳಿದಿದ್ದಾರೆ ಅದನ್ನು ಅವರು ಹಾಗೆ ತಿಳಿಯಲಿ ಅಂತ ದೇವ ಉಗುರಿಂದ ಸಂಹಾರ ಮಾಡಿದ. ಅದಕ್ಕೆ ಅವರೆಲ್ಲ ಅಂದುಕೊಂಡ್ರು ಅಯ್ಯೋ ಹಿರಣ್ಯಕಶಿಪು ಕೇಳೋ ಕಾಲಕ್ಕೆ ಇದೊಂದು ಸರಿಯಾಗಿ ಕೇಳಲಿಲ್ಲ, ಉಗುರೊಂದು ಉಳಿದೋಯಿತು, ಉಗುರು ಬೆಳೆಯುತ್ತೆ ಅದರಿಂದ ಚೇತನಕ್ಕೆ ಲೆಕ್ಕ, ಆದರೆ ಅದಕ್ಕೇನು ಚೈತನ್ಯವಿಲ್ಲದರಿಂದ ಅದು ಜಡಕ್ಕೆ ಲೆಕ್ಕ, ಅದರಿಂದ ಚೇತನವೂ ಅಲ್ಲ ಜಡವೂ ಅಲ್ಲದ್ದು ಒಂದು ಉಗುರು ಉಳಿಯಿತು, ಅದರಿಂದ ನರಸಿಂಹ ಕೊಂದ ಅಂತ ಅವರು ತಿಳ್ಕೊಂಡ್ರು. ಹಾಗೆ ತಿಳ್ಕೊಂಡದ್ರಿಂದ ಏನಾಯಿತು, ದೇವರ ಉಗುರು ಕೂಡ ನಮ್ಮ ಉಗುರಂತೆ ಅಂತ ತಿಳಿದು ನಮ್ಮ ಉಗುರು ನಮಗಿಂತ ಭಿನ್ನ, ಅದರಿಂದ ದೇವರು ದೇವರ ಉಗುರು ಎರಡು ಬೇರೆ ಅಂತ ತಿಳಿದ್ರಿಂದ ಅವರಿಗೆ ಅಂಧಂತಮಸ್ಸಿಗೆ ಸಾಧನ ಆಯಿತು. ಮತ್ತೆ ನಾವು ಸಪ್ತಮಸ್ಕಂದ ಭಾಗವತ ಕೇಳಿ ಇದೇ ರೀತಿಯಾಗಿ ದೇವರನ್ನು ತಿಳಿದು ನಮ್ಮ ಉಗುರಂತೆ ದೇವರ ಉಗುರು ಆದ್ದರಿಂದ ಜಡವೂ ಅಲ್ಲ ಚೇತನವೂ ಅಲ್ಲ ಅಂತ ಆ ರೀತಿಯಾಗಿ ತಿಳಿದ್ರೆ ನಮಗತಿ ಏನಾಗುತ್ತೆ. ಆದ್ದರಿಂದ ಭಗವಂತ ವರ ಸತ್ಯ ಹೇಗೆ ಮಾಡಿದ ಅಂದ್ರೆ ತಾನು ಚೇತನಾಚೇತನ ವಿಲಕ್ಷಣನಾದ್ದರಿಂದ ವರ ಸತ್ಯ ಮಾಡಿದ, ವರನ ಸಂಹಾರ ಮಾಡಿದ ಅಂತ. ಇದಕ್ಕೆ ಚೇತನಾಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ, ಈತ ನೂತನವಾದ ಪದಾರ್ಥಗಳು ಅಂತ ಏನೇನಿವೆ ಅದಕ್ಕೆ ನೂತನತ್ವ ಕೊಡತಕ್ಕಂಥ ಇವನೇ. ಆ ಪದಾರ್ಥ ಹಳೆಯದಾದ್ರೂ ಕೂಡ ಇವನು ನೂತನವೇ ಆಗಿರ್ತಾನೆ, ಯಾಕೆಂದರೆ ಎಂದೆಂದು ಹಳೆತನ ಇವನಿಗೆ ಬರಲ್ಲ. ಹೊಸ ಹೊಸದಾದ ಭಗವದ್ ರೂಪಗಳನ್ನು ಕಾಣತಾ ಒಂದು ರೂಪದಲ್ಲೇ ಅನಂತ ರೂಪಗಳನ್ನು ಕಾಣತಾ ಲಕ್ಷ್ಮೀದೇವಿ ಕೈಚೊಲ್ಲಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ, ಸುಂದರವಾದ ಪದಾರ್ಥ ಏನಿದೆ ಆ ವ್ಯಕ್ತಿಗಳೇನಿದ್ದಾರೆ ಅವರ ಶರೀರಗಳಿವೆ ಅದರೆಲ್ಲದರಲ್ಲೂ ಕೂಡ ಇವನೇ ಸುಂದರನಾಗಿ ನಿಂತಿದ್ದಾನೆ, ಇವನಿಂದಾಗಿ ಸೌಂದರ್ಯ ಬಂದಿದೆ. ರಸತೆ ರಸರೂಪ, ರಸದೊಳಗೆ ರಸರೂಪನಾಗಿ ಇವನಿದ್ದಾನಾದ್ದರಿಂದ ರಸ ಅಂತ ಕರೆಸಿಕೊಂಡಿದೆ. ಜಾತರೂಪೋದರ ಭವಾದ್ಯರೋಳ್ ಆತತ ಪ್ರತಿಭ ಪ್ರಭಾವ ಧರಾತಳ ದೋಳ್ ಎಮ್ಮೊಡನೆಯಾಡು ತಲಿಪ್ಪ ನಮ್ಮಪ್ಪ. ಜಾತರೂಪೋದರ ಅಂದರೆ ಹಿರಣ್ಯ ಗರ್ಭ, ಉದರ ಅಂದ್ರೆ ಗರ್ಭ, ಜಾತರೂಪ ಅಂದ್ರೆ ಹಿರಣ್ಯ ಬಂಗಾರ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಜಾತರೂಪೋದರ ಭವಾದ್ಯರೋಳ್, ಭವ ಅಂದ್ರೆ ರುದ್ರದೇವರು ಮೊದಲಾದ ದೇವತೆಗಳಲ್ಲಿ ವಿಶೇಷವಾಗಿ ಆತತ ಪ್ರತಿಮ ಪ್ರಭಾವ ಸದಾ ಅಂದ್ರೆ ವ್ಯಾಪ್ತವಾದಂಥ ವಿಶೇಷವಾದ ಅಪ್ರತಿಮ ಪ್ರಭಾವ. ಇವನ ಪ್ರಭಾವ ಎಂಥದ್ದು ಅಂದ್ರೆ ಎಲ್ಲರಿಗೂ ವ್ಯಾಪಿಸಿರ್ತಾನೆ, ಅವರಲ್ಲಿ ಏನೇನು ತಾಕತ್ತು ಕಾಣತಾ ಇರುತ್ತೆ ಬ್ರಹ್ಮಾದಿ ದೇವತೆಗಳಲ್ಲಿ ಆ ತಾಕತ್ತೆಲ್ಲ ಇವನದ್ದೇ. ಇವ ತೋರಿದ ತಾಕತ್ತಿನಿಂದಾಗಿ ಅವರಲ್ಲಿ ತಾಕತ್ತು ಕಾಣತಾ ಇದೆ. ಆದ್ದರಿಂದ ಆ ತಾಕತ್ತೆಂಥದ್ದು ವ್ಯಾಪ್ತವಾದಂತಹ ತಾಕತ್ತಿದೆ. ಅದಕ್ಕೆ ಆತತ ಅಪ್ರತಿಮ ಪ್ರಭಾವ, ಈತನ ಪ್ರಭಾವ ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಮೂರ್ತಿ, ಇಂಥ ಮಹಿಮಾ ಏನು ಮಾಡುತ್ತಾನೆ ಅಂದರೆ ಧರಾತಳದೋಳ್ ಎಮ್ಮೊಡನೆ ಆಡು ತಲಿಪ್ಪ ನಮ್ಮಪ್ಪ. ಸ್ವಾಮಿ ಬ್ರಹ್ಮಾದಿ ದೇವತೆಗಳಿಗೂ ಎಡಗದೇ ಇರುವಂತಹ ಸ್ವಾಮಿ ನಮ್ಮ ಸುತ್ತಿರುಗುತ್ತಾ ನಮಗಾಗಿ ಒದ್ದಾಡುತ್ತಾ ಹಗಲು ರಾತ್ರಿ ನಮ್ಮ ಚಿಂತನೆ ನಮ್ಮ ವಿಶೇಷವಾಗಿರತಕ್ಕಂಥ ಜವಾಬ್ದಾರಿಯನ್ನ ತಗೊಂಡಿದ್ದಾನೆ ಅಂತ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಾ ಭಗವಂತನ ಕರುಣೆಯನ್ನು ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಂತರ ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರ ಕ್ಷಣ ಬಿಡದ ಬೆಂಬಲನಾಗಿ ಭಕ್ತಾಧೀನನಿಂದನಿಸಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೆಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ಭಗವಂತ ಹೇಗಿರ್ತಾನೆ ನಮ್ಮ ಸುತ್ತು ಅಂದರೆ ಒಡಲ ನೆಡಲಂದದರಿ ಹರಿ ನಮ್ಮೊಡನೆ ತಿರುಗುವ. ನಮ್ಮ ನೆರಳು ನಮ್ಮನ್ನು ಬಿಟ್ಟೆವಾಗ ಅದಿರುತ್ತಾ? ಎಂದೂ ಇಲ್ಲ, ಸದಾ ಇರುತ್ತೆ. ನಮ್ಮ ದೇಹ ಛಾಯೆಯಂತೆ ಸದಾ ನಮ್ಮ ಜೊತೆಗೇ ಇದ್ದು ಒಂದರ ಕ್ಷಣ ಬಿಡದೆ ಎಂದೂ ಕೂಡ ಒಂದು ಅರಕ್ಷಣ ಕೂಡ ನಮ್ಮನ್ನ ಬಿಡದೆ ಬೆಂಬಲವಾಗಿರ್ತಾನೆ. ಅಷ್ಟೇ ಅಲ್ಲ, ತಾನು ದೊಡ್ಡವನಾದರೂ ಕೂಡ ಭಕ್ತರ ಅಧೀನ ಅಂತ ಕರೆಸಿಕೊಂಡು ಏನಪ್ಪ ಹೀಗಾಗಬೇಕು ಹೌದೇನಪ್ಪ ಆಯ್ತು ಅಂತ ಬಂದು ನಮಗೆಲ್ಲ ವಿಶೇಷವಾಗಿ ಸಹಾಯ ಮಾಡುತ್ತಾನೆ, ವಿಶೇಷವಾಗಿ ನಮ್ಮ ಸುತ್ತೇ ಇರ್ತಾನೆ. ತಡೆವ ದುರಿತ ಊಹಗಳ ನಮ್ಮ ನಾನಾ ರೀತಿ ಪಾಪಗಳನ್ನ ಅದರ ಫಲವನ್ನ ಕಷ್ಟಗಳನ್ನ ತಡೆದು ಬಿಡುತ್ತಾನೆ, ಅನುಗ್ರಹ ಮಾಡುತ್ತಾನೆ. ಕಾಮದ ಇಷ್ಟಾರ್ಥಗಳನ್ನು ಕೊಡತಕ್ಕಂಥವ. ಕಾಮದ ಅಂತ ಹೇಳಿದರೆ ನಮಗೆ ತನ್ನ ಕುರಿತಾದ ಇಚ್ಛೆಯನ್ನು ಕೊಡತಕ್ಕಂಥವನು ಅವನೇ, ಆ ಇಚ್ಛೆಯನ್ನು ಪೂರ್ಣ ಮಾಡತಕ್ಕಂಥವನು ಅವನೇ. ಈ ಲೋಕದಲ್ಲೂ ಪರಲೋಕದಲ್ಲೂ ಕೂಡ ಎಲ್ಲಾ ಇಷ್ಟಗಳನ್ನು ಕೊಡತಾ ಇದ್ದಾನೆ. ಕೊಡುವ ಸಕಲಿಷ್ಟಗಳ ಯಾವಾಗ ಕೊಡ್ತಾನೆ? ಸಂತತ ಯಾವಾಗ್ಲೂ ಕೊಡತಾ ಇರ್ತಾನೆ. ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ, ಎಂಥ ಮಹಿಮ, ವಿಶೇಷವಾದಂಥ ಮಹಿಮ. ಸುವಿಶೇಷ ಬ್ರಹ್ಮಾದಿ ದೇವ ಮಾಮೂಲು ದೇವತೆಗಳಿಗಿಂತ ಬ್ರಹ್ಮಾದಿ ರುಜುಗಳು ವಿಶೇಷ ಸನ್ಮಹಿಮರು. ಅಂಥದ್ದು ದೇವ ನವ ಸುವಿಶೇಷ ಮಹಿಮ, ಹೊಸ ಹೊಸದಾದ ರೀತಿಯಲ್ಲಿ ಬ್ರಹ್ಮಾದಿಗಳಿಗೂ ಎಟಕದೇ ಇರುವಂತಹ ಮಹಿಮೆಯಿಂದ ಭಗವಂತ ಇರುವಂತಹ ಸ್ವಾಮಿ ನಮ್ಮ ಸುತ್ತು ಇರ್ತಾನೆ, ನಮ್ಮಂತೆ ನಮ್ಮ ಜೊತೆಗೇನೆ ನಡೀತಾ ಇರ್ತಾನೆ. ಅದರಿಂದ ಸನ್ಮಹಿಮ, ಇವನ ಮಹಿಮೆ ಎಂಥದ್ದು ಅಂದರೆ ಮಿಕ್ಕ ದೇವತೆಗಳದ್ದು ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರದ್ದು ಮಹಿಮೆ, ಆದರೆ ಇವನು ಸನ್ಮಹಿಮ ಅಂತ ಕರೀತಾರೆ. ಅಂದರೆ ಸ್ವಾತಂತ್ರ್ಯ ಇರತಕ್ಕಂತಹ ಮಹಿಮ. ಮಿಕ್ಕವರದ್ದು ದೇವರು ಕೊಟ್ಟರೆ ಉಂಟು, ಇಲ್ಲದಿದ್ರೆ ಇಲ್ಲ. ಆದ್ದರಿಂದ ನವ ಸುವಿಶೇಷ ಸನ್ಮಹಿಮ ಅಂತ ಭಗವಂತನನ್ನ ವಿಶೇಷವಾಗಿರ್ತಕ್ಕಂಥ ಅವನ ಗುಣಗಳು ಅವನ ಲೀಲೆಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಬಿಟ್ಟವರ ಭವಕ ಭವಾಶದಿಂದಲಿ ಕಟ್ಟುವನು ಬಹು ಕಠಿಣ ನಿವಾ ಶಿಷ್ಟೆಷ್ಟನೆಂದರಿ ಧನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವಕಟ್ಟು ಬಿಡಿಸುವ ಸಿಟ್ಟಿನವ ನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ನಿಹಪರಂಗಳಲ್ಲಿ. ಯಾರಾದರೆ ಭಗವಂತನನ್ನ ಮರೆತು ಹೋಗಿರ್ತಾರೆ ಅವರನ್ನ ಭವಪಾಶದಿಂದಲೇ ಕಟ್ಟುವನು. ತನ್ನನ್ನು ಧ್ಯಾನಿಸದೆ ಯಾರಾದರೆ ಸಂಸಾರವನ್ನೇ ಅಲ್ಲಿಗೆ ಹೋಗ್ಲಿಕ್ಕೆ ನೋಡತಾ ಇರ್ತಾರೆ ಅವರನ್ನ ಭವಪಾಶ ಜನನ ಮರಣ ಚಕ್ರದಿಂದ ಆ ಸಂಸಾರದಿಂದ ಕಟ್ಟಿ ಹಾಕ್ಬಿಡ್ತಾ ಇರ್ತಾನೆ. ನಂತರ ಬಹು ಕಠಿಣ ನಿವ, ಇಲ್ಲಿ ರಾಜಸ ಜೀವರಾಶಿಗಳಾಗಿರ್ತಾರೆ ಅವರನ್ನ ಸಂಸಾರದಿಂದ ಕಟ್ಟಿ ಹಾಕ್ತಾನೆ. ಇನ್ನ ತಮೋ ಜೀವರಾಜಿಗಳಾಗಿರ್ತಾರೆ ಅವರಿಗೆ ಅಂಧಂತಮಸ್ಸನ್ನು ಕೊಟ್ಟು ಬಹುಕಠಿಣ ಅಂತ ಕರೆಸಿಕೊಡ್ತಾನೆ. ಶಿಷ್ಟೆಷ್ಟ ಸಜ್ಜನರಿಗೆ ಮಾತ್ರ ಸದಾ ಇಷ್ಟಪ್ರದ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಭಗವಂತ ಶಿಷ್ಟ ಇಷ್ಟ ಅಂದರೆ ಯಾರಾದರೆ ಶಾಸ್ತ್ರಜ್ಞಾನವನ್ನು ಪಡೆದು ಗುರುಗಳ ಅನುಗ್ರಹದಿಂದ ಭಗವಂತನ ಶರಣಾಗತರಾಗ್ತಾರೆ ಅವರಿಗೆ ಇಷ್ಟವನ್ನ ಕೊಡತಕ್ಕಂಥವ ಅಂತ ಒಂದರ್ಥ. ಅವರಿಗೆ ಇಷ್ಟ ಬೇರೆ ಯಾವುದೂ ಅಲ್ಲ. ಆಚಾರ್ಯ ಹೇಳುತ್ತಾರೆ, ಸ್ವಾಮಿ ನೀನೇ ಇಷ್ಟ, ಇಷ್ಟತ್ತಮ ಅಂತ ಹೇಳುತ್ತಾರೆ. ನಿನ್ನಿಂದಾಗಿ ಏನು ಬೇಡ, ನೀನೇ ನಮಗೆ ಬೇಕು, ನೀನೇ ಇಷ್ಟ ಅಂತಾರೆ. ಅದಕ್ಕೆ ಶಿಷ್ಟರಿಗೆ ಇಷ್ಟ ಇವನೇ ಎಂದು ಅರಿತು ಏನು ಇಷ್ಟ ದೇವರಿಗೆ ಅಂದ್ರೆ ಶಿಷ್ಟರಿಗೆ ಇವನೇ ಇಷ್ಟ ಅಂದ ಅರ್ಥ ಏನು ಅಂದರೆ ಅವರಿಗೆ ಏನೇನು ಸುಖ ಬೇಕೋ ಎಲ್ಲಾ ಕೊಡುವವ ಇವನೇ. ಯಾವ ಪದಾರ್ಥವಾಗಲಿ ವ್ಯಕ್ತಿಗಳಾಗಲಿ ಸುಖ ಕೊಡಲ್ಲ, ಅಲ್ಲಿ ನಿಂದು ಸುಖ ಕೊಡತಕ್ಕಂಥವ ದೇವನೇ. ಅದರಿಂದ ಯಾರು ಸುಖ ಕೊಡುತ್ತಾರೋದು ಇಷ್ಟ, ಆದ್ದರಿಂದ ಭಗವಂತನೇ ಇಷ್ಟ. ಸುಖ ಕೊಡದೇ ಇರುವ ಪದಾರ್ಥಗಳು ವ್ಯಕ್ತಿಗಳು ಕಸದಂತೆ, ಆದ್ದರಿಂದ ಶಿಷ್ಟರಿಗೆ ಇಷ್ಟ ಎಂದು ಅರಿತು ಅನವರತ ಸದ್ಭಕ್ತಿ ವಾಸದಲ್ಲಿ ಕಟ್ಟುವರ, ಭಗವಂತನ ಭಕ್ತಿಯಿಂದ ಕಟ್ಟಬೇಕಂತೆ. ಹೇಗೆ ಕಟ್ಟಬೇಕು? ಸದ್ಭಕ್ತಿ ಪಾಶದಲ್ಲಿ ಕಟ್ಟಬೇಕಂತೆ. ಏನಿದು ಭಕ್ತಿ ಪಾಶ ಅಂತ ಹೇಳಿದ್ರೆ, ಸದ್ಭಕ್ತಿ ಪಾಶ ಅಂದ್ರು ಅಂದರೆ ಆ ಸದ್ಭಕ್ತಿ ಶಬ್ದಕ್ಕರ್ಥ ಹೇಳ್ತಾರೆ, ಭಗವಂತ ತಾನೇ ಭಕ್ತಿಯನ್ನು ಕೊಡತಾನೆ. ಆ ಕೊಡುವಾಗ ದೇವರೇ ಭಕ್ತಿಯನ್ನು ಕೊಟ್ಟಿದ್ದಾನೆ ಎಂಬ ಎಚ್ಚರವನ್ನು ಭಕ್ತರಿಗೆ ಕೊಡತಾನೆ. ನಮ್ಮಲ್ಲಿ ಭಕ್ತಿ ಇರುತ್ತೆ, ದೇವರಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇರ್ತೇವೆ, ದೇವರ ಹತ್ರ ಹೇಳ್ತಾ ಇರ್ತೇವೆ, ನಾ ಭಕ್ತಿ ಮಾಡಿದೆ ನೀನು ಅನುಗ್ರಹ ಮಾಡು. ಅಂದ್ರೆ ಭಕ್ತಿ ಮಾಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ನಮಗಿದ, ಅದನ್ನು ಹೇಳ್ತಾ ಇದ್ದಾರೆ. ದೇವ ನಿನ್ನಯ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗದನಕ. ದೇವರು ಎಂಥವ ಅಂದ್ರೆ ಭಕುತಿದಾಯಕ ನಮ್ಮ ಪುರಂದರ ವಿಠಲನು ಮುಕುತಿದಾಯಕನೆಂದು ಸ್ತುತಿಸಿ ಕೊಂಡಾಡಿರೋ ಅಂತ ಹೇಳ್ತಾರೆ. ಆ ಮುಕ್ತಿಗೆ ಬೇಕಾದ ತನ್ನ ಅನುಗ್ರಹಕ್ಕೆ ಬೇಕಾದ ಭಕ್ತಿಯೂ ಕೂಡ ದೇವರೇ ಕೊಡಬೇಕು. ಅದಕ್ಕೆ ಆ ದೇವರೇ ನನಗೆ ಭಕ್ತಿಯನ್ನು ಕೊಟ್ಟಿದ್ದಾನೆ ತನ್ನ ಮೇಲೆ ಎಂಬ ಎಚ್ಚರ ಯಾವ ಭಕ್ತಿಯಲ್ಲಿ ಬರುತ್ತೋ ಅದು ಸದ್ಭಕ್ತಿ. ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕ ಭಕ್ತಿಯನ್ನಾದರೂ ದೇವರೇ ಕೊಡಬೇಕು ಎಂಬ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕವಾಗಿರ್ತಕ್ಕಂತಹ ಭಕ್ತಿ ಯಾರಿಗೆ ಬರುತ್ತೋ ಅದು ಸದ್ಭಕ್ತಿ. ಅಂತ ಸದ್ಭಕ್ತಿಯಲ್ಲಿ ಅದೊಂದು ಪಾಶ, ಭಕ್ತಿಯೇ ದೇವರನ್ನ ಕಟ್ಟುವಂತ ಪಾಶ. ಆ ಸದ್ಭಕ್ತಿ ಪಾಶದಲ್ಲಿ ಹೇಗೆ ಕಟ್ಟಬೇಕು ಅಂದರೆ ಅನವರತ ಅಂದ್ರು, ಭಗವಂತನನ್ನ ಚೆನ್ನಾಗಿ ತಿಳಿದಿರಬೇಕು. ಎಷ್ಟು ಹೇಗೆ ತಿಳಿದಿರಬೇಕು? ಅನವರತ ತಿಳಿದಿರಬೇಕು. ಅಷ್ಟೇ ಅಲ್ಲ, ದೇವರನ್ನ ಕಟ್ಟುವುದು ಅನವರತ ಕಟ್ಟಬೇಕು. ದೇವರ ಚಿಂತನೆ ಅನವರತ ಇರಬೇಕು. ಅಂದರೆ ಆದರ ನೈರಂತರ್ಯಾಭ್ಯಾಮ್ ಅಂತ ಹೇಳ್ತಾರೆ, ದೇವರನ್ನ ಆದರ ಪೂರ್ವಕವಾಗಿ ನಿರಂತರ ಚಿಂತನೆ ಮಾಡಿ ಅವನಿಗೆ ಶರಣಾಗತರಾಗುವುದೇ ದೊಡ್ಡ ಪಾಶ. ಅದರಿಂದ ಭಗವಂತ ಬಂಧಿತನಾಗ್ತಾನೆ. ಅದಕ್ಕೆ ಹೇಳುತ್ತಾರೆ, ಸದ್ಯೋ ಹೃದಯ ಅವರುದ್ಧ ಚತ್ರ ಪೃಥ್ವಿ ಶುಶ್ರೂಷಭ ತಕ್ಷಣ ಅಂತ ಹೇಳುತ್ತಾರೆ. ಆ ಭಕ್ತಿ ಪಾಶವನ್ನ ಭಗವಂತನೇ ಹುಟ್ಟಿಸಿ ಆ ಪಾಶಕ್ಕೆ ತಾನೇ ಸಿಲುಕಿ ಬಂಧಿತನಾಗಿ ಬಿಡುತ್ತಾನೆ. ಅಂಥವರ ಭಕ್ತಿ ಪಾಶದಿಂದ ಯಾರು ಕಟ್ಟುತ್ತಾರೋ ಅಂಥವರ ಭವಕಟ್ಟು ಬಿಡಿಸುವ ಸಂಸಾರದ ಅಂದ್ರೆ ಬಂಧನವನ್ನ ಕಳೆದು ಬಿಡ್ತಾ ಇದ್ದಾನೆ. ಅಷ್ಟೇ ಹೇಳ್ತಾ ಇದ್ದಾರೆ, ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಅಂತ ಹೇಳಿದರೆ ಸಂಸಾರದ ಕಟ್ಟೇನಿದೆ ಆ ಸಂಸಾರದ ಬಂಧನ, ಸಂಸಾರ ಬಂಧನ ಅಂದರೆ ಅದು ಜಡ, ಅದರೊಳಗೆ ಸ್ವಾಮಿಯೇ ನಿಂತು ಕಟ್ತಾ ಇದ್ದಾನೆ ಅಂತ ತಿಳಿದು ಅವನಲ್ಲಿ ಭಕ್ತಿ ಮಾಡುವುದೇ ಸದ್ಭಕ್ತಿ. ಅಂಥವರ ಬಂಧನವನ್ನು ತಾನು ಬಿಡಿಸಿ ಬಿಡುತ್ತಾನೆ. ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವ ನಿವನಲ್ಲ. ಇಲ್ಲಿ ಶಿಷ್ಟೆಷ್ಟನೆಂದ ಅನವರತ ಸದ್ಭಕ್ತಿ ಪಾಠದಲ್ಲಿ ಕಟ್ಟುವರ ಅಂದಾಗ ಷೋಡಶಿಯಲ್ಲಿ ಹೇಳಿಕೊಡುತ್ತಾರೆ, ಅಪ್ಪ ನಾವು ನಮ್ಮಲ್ಲಿ ನಾನಾ ರೀತಿಯಾದ ಆಲೋಚನೆಗಳು ಬರ್ತಾ ಇರುತ್ತೆ, ನಾನಾ ರೀತಿಯಾಗಿರತಕ್ಕಂಥ ಕರ್ಮಗಳಾಗ್ತಾ ಇರುತ್ತೆ, ಆ ಕರ್ಮಗಳಲ್ಲಿ ಭಗವದ್ ರೂಪ ನಿಂತಿರುತ್ತೆ, ಆ ಕರ್ಮಗಳನ್ನ ನಾನಾ ಆಲೋಚನೆಗಳನ್ನ ಎಲ್ಲ ಕೊಟ್ಟು ಅದರ ಮೂಲಕ ಕಟ್ಟಿ ಹಾಕ್ತಾ ಇರ್ತಾನೆ. ಆದರೆ ಆ ಕರ್ಮಗಳೊಳಗೆ ನಾನಾ ಆಲೋಚನಾದಿಗಳಿಗೆ ಎಲ್ಲದರಲ್ಲೂ ಕೂಡ ಭಗವದ್ ರೂಪಗಳಿವೆ. ಆ ರೂಪಗಳಿಗೆ ಯಾರು ಶರಣಾಗತರಾಗ್ತಾರೆ, ಆಗ ಆ ರೂಪಗಳೇ ಆ ಆಲೋಚನೆಗಳನ್ನ ನಾನಾ ರೀತಿಯಾದ ಕರ್ಮಗಳನ್ನ ಎಲ್ಲವನ್ನೂ ಕೂಡ ಸುಟ್ಟು ಹಾಕಿ ಅನುಗ್ರಹ ಮಾಡುತ್ತಾನೆ. ಈ ರಹಸ್ಯ ತಿಳ್ಕೊಂಡು ಮಾಡುವ ಭಕ್ತಿಯೇ ಸದ್ಭಕ್ತಿ. ಅದರಿಂದ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಅಂದ್ರು. ತುಂಬಾ ಜನ ನರಸಿಂಹದೇವರು ಅಂತ ಹೇಳಿದಾಗ ಅಪ್ಪ ಬಹಳ ಸಿಟ್ಟು ಅಂತ ಹೇಳ್ತಾರೆ. ಸಿಟ್ಟು ತಮೋ ಗುಣದ ಗುಣ, ಅವನಲ್ಲಿ ಸಿಟ್ಟೇ ಇಲ್ಲ, ತಮೋ ಗುಣವೇ ಇಲ್ಲ, ಸಿಟ್ಟೆಲ್ಲಿಂದ ಬರಬೇಕು? ಸಿಟ್ಟಿನವ ಇವನಲ್ಲ, ಕಾಮದ. ಇದನ್ನು ತುಂಬಾ ಕಡೆ ಹೇಳ್ತಾ ಇದ್ದಾರೆ, ಕಾಮದ 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 ಅಂತ. ತನ್ನ ಎಚ್ಚರವನ್ನ ತನ್ನ ಬಯಕೆಯನ್ನೂ ತಾನೇ ಕೊಡುತ್ತಾನೆ. ಮಿಕ್ಕವರಲ್ಲಿ ತನ್ನಿಂದ ಏನೋ ಬಯಸಬೇಕು ಎಂಬ ಕಾಮವನ್ನ ಕೊಡುವವನು ಅವನೇ. ಭಕ್ತರಲ್ಲಿ ದೇವರೇ ಬೇಕು, ದೇವರಿಂದ ಏನೂ ಬೇಡ ಎಂಬ ಕಾಮ ಅಂದ್ರೆ ಇಚ್ಛೆಯನ್ನು ಕೊಡತಕ್ಕಂಥವನು ಕಾಮದ ಅವನೇ. ಅದಕ್ಕೆ ತಕ್ಕಂತಹ ಕಾಮ ಅಂದ್ರೆ ಆ ಇಚ್ಛೆಯನ್ನು ಪೂರ್ಣ ಮಾಡತಕ್ಕಂಥವನು ಅವನೇ ಕಾಮದ. ಕೊಟ್ಟು ಕಾಲನು ಸಕಲ ಸೌಖ್ಯವ ಇಹ ಪರಂಗಳಲ್ಲಿ. ಇಲ್ಲೂ ಮೇಲು ಎಲ್ಲಾ ಕಡೆ ಕೂಡ ವೈಕುಂಠಾದಿಗಳಲ್ಲೂ ಕೂಡ ಸಕಲ ಸೌಖ್ಯವ ಕೊಟ್ಟು ಕಾವನು, ಎಲ್ಲಾ ರೀತಿ ಸೌಖ್ಯವನ್ನು ಕೊಟ್ಟು ಕಾಪಾಡುತ್ತಾನೆ ಭಗವಂತ ಎಂಬುದನ್ನ ಇಲ್ಲಿ ಹೇಳ್ತಾ ಇಲ್ಲಿ ಸಕಲ ಸೌಖ್ಯವ ಅಂತ ಯಾಕೆ ಹೇಳಿದ್ರು? ಸೌಖ್ಯವ ಅಂತ ಹೇಳ್ಬೋದಲ್ಲ. ಸೌಖ್ಯ ಅಂದ್ರೆ ಒಂದು ಸುಖ ಬರುತ್ತೆ. ಸಕಲ ಸೌಖ್ಯವ ಅಂದ್ರೆ ಅದರಿಂದ ಬರುವ ಸೌಖ್ಯ, ಇದರಿಂದ ಬರುವ ಸೌಖ್ಯ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಅಲ್ಲ, ಇಲ್ಲಿ ನಾನಾ ರೀತಿ ಪದಾರ್ಥಗಳನ್ನ ಎಲ್ಲವನ್ನ ಭೋಗಿಸಿದಾಗ ಬರುವ ಸೌಖ್ಯ ಏನಿದೆ ಅದು ಬಹಳ ಕಡಿಮೆ ಮಟ್ಟದ ಸೌಖ್ಯ. ಆ ಪದಾರ್ಥಾದಿಗಳನ್ನ ಎಲ್ಲ ಭೋಗಿಸುವಾಗ ಅಲ್ಲಲ್ಲಿರುವ ಭಗವದ್ ರೂಪಗಳ ಸ್ಮರಣೆಯಿಂದ ಬರತಕ್ಕಂತಹ ಭೋಗ ಏನಿದೆ, ಸಂತೋಷ ಏನಿದೆ, ಅದು ಈ ಸಂತೋಷಕ್ಕಿಂತ ಕೋಟಿ ಪಟ್ಟು ಜಾಸ್ತಿ. ಅದಕ್ಕೆ ಹೇಳ್ತಾರೆ ಸಕಲ ಸೌಖ್ಯವ ಅಂದರೆ ಪದಾರ್ಥಗಳಿಂದ ಆ ಪದಾರ್ಥಗಳೊಳಗೆ ತಾನೇ ನಿಂತು ಅವರಿಗೇನು ಸುಖ ಕೊಡಬೇಕು ಅದು ಕೊಡುತ್ತಾನೆ. ಅದೇ ಅಲ್ಲದೆ ಪದಾರ್ಥಗದ ತನ್ನ ರೂಪದ ನೆನಪು ಕೊಟ್ಟು ಆ ರೂಪದ ನೆನಪಿನಿಂದ ಆಗುವಂತಹ ಆನಂದವನ್ನು ತಾನೇ ಕೊಡತಾ ಇದ್ದಾನೆ. ಹೇಗೆ ಇಹ ಪರಂಗಳಲ್ಲಿ ಇಲ್ಲೂ ಕೊಡುತ್ತಾನೆ, ಮತ್ತು ನಾವು ಸ್ವರ್ಗಾದಿಗಳಿಗೆ ಮೇಲ್ಲೋಕಗಳಿಗೆ ಭಗವಂತ ಕರ್ಕೊಂಡು ಹೋದಾಗ ಅಲ್ಲಿ ಕೂಡ ತನ್ನ ಚಿಂತನೆ ಎಂಬ ಅದ್ಭುತವಾದಂತಹ ಆನಂದವನ್ನು ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡುತ್ತಾನೆ. ಅಂತರ ಕಣ್ಣಿಗೆವೆಯಂದದಲ್ಲಿ ಕೈ ಮೈ ತಿನ್ನಿಗೊದಗುವ ತೆರದಿ ಪಲ್ಗಳು ಪನ್ನು ಫಳಗಳನ ಹಿದು ಜಿಹ್ವೆಗರಸವ ನೀವಂಚೆ ಪುಣ್ಯ ಫಲಗಳ ನೀವುದಕ್ಕೆ ನುಡಿವೆನ್ನಿ ನಾನ್ ಮಂಡದೊಳು ಲಕ್ಷ್ಮಣ ನನ್ನನೊದಗುವ ಭಕ್ತರ ವಸರ ಕಮಲ ಗಣ ಸಹಿತ. ಇಲ್ಲಿ ವಿಶೇಷವಾಗಿ ಭಗವಂತನ ಒಂದು ಭಕ್ತ ವಾತ್ಸಲ್ಯ, ನಾವು ಕಷ್ಟದಲ್ಲಿದ್ದ ಕಾಲಾಗ ಇಷ್ಟು ಸೇರಿ ಎಲ್ಲ ತಿಳ್ಕೊಂಡು ಭಗವಂತನ ಶರಣಾಗತರಾಗಿ ಆತ ನಂಬುತ್ತಾನೆ ಅಂತ ಕೂತಿರುವಾಗ ಸಂಶಯ ಬರ್ತಾ ಇರುತ್ತೆ. ನನಗೆ ಕಷ್ಟಕಾಲ ಬಂದಾಗ ದೇವರು ಬರ್ತಾರ ನನ್ನಂತರಿಗೆ ಎಂದಾಗ ಉತ್ತರ ಕೊಡ್ತಾ ಇದ್ದಾರೆ. ಕಣ್ಣಿಗೆವೆಯಂದದಲ್ಲಿ ಕಣ್ಣಿಗೆ ಏನಾದರೂ ಧೂಳು ಇಗಿಳಿ ಬೀಳಲಿಕ್ಕೆ ಹೋದರೆ ಆ ಕಣ್ಣಿನ ರೆಪ್ಪೆ ತಾನಾಗಿ ಮುಚ್ಚಿಕೊಂಡು ರಕ್ಷಣೆ ಮಾಡುತ್ತೆ ಕಣ್ಣನ್ನು. ಯಾರು ನಾವಾಗಿ ಹೋಗಿ ಅದನ್ನು ಕೈಯಿಂದ ತೆಗೆದು ಹೀಗೆ ಮಾಡಬೇಕಾಗಿಲ್ಲ. ಏನಾದರೂ ಕಣ್ಣಿಗೆ ಬೀಳಲಿಕ್ಕೆ ಹೋದ್ರೆ ಥಟ್ ಅಂತ ಕಣ್ಣು ಮುಚ್ಚಿಕೊಂಡೇ ಹೋಗುತ್ತೆ ಆ ರೆಪ್ಪೆ. ಹಾಗೆ ಕೈ ಮೈ ತಿಣ್ಣಿ ಗೊದಗುವ ತೆರದಿ, ಮೈ ಮೇಲೆ ತುರಕಿಯಾದರೆ ಕೈ ತಾನಾಗಿ ಓಡುತ್ತೆ ಅಲ್ಲಿಗೆ. ಹಾಗೆ ಪಲ್ಗಳು ಪನ್ನು ಫಲಗಳ ನಗಿದು ಹಣ್ಣನ್ನ ವಿಶೇಷವಾಗಿರತಕ್ಕಂತಹ ಫಲಗಳನ್ನ ಎಲ್ಲವನ್ನೂ ಕೂಡ ತಿನ್ನುವಾಗ ಹಲ್ಲುಗಳು ಚೆನ್ನಾಗಿ ಅಗಿದು ಜಿಹ್ವೆಗೆ ರಸ ಕೊಡುತ್ತೆ. ಇಲ್ಲೆಲ್ಲಾ ಕಡೆ ದೃಷ್ಟಾಂತ ಚೆನ್ನಾಗಿ ಕೊಡ್ತಾರೆ. ಕಣ್ಣಿಗೆ ಕಣ್ಣಿನ ರೆಪ್ಪೆ, ಕಣ್ಣಿಗೆ ಎವೆ ಅಂದ್ರೆ ವಿಶೇಷವಾಗಿರತಕ್ಕಂತಹ ಕಣ್ಣಿನ ರೆಪ್ಪೆ, ಅದು ತಾನು ರಕ್ಷಣೆ ಮಾಡುತ್ತಾ ಇರುವಾಗ ಆ ರಕ್ಷಣೆ ಮಾಡುವ ಚರ್ಯದಿಂದ ಕಣ್ಣಿನ ಎವೆ ಅದಕ್ಕೆ ಏನು ಉಪಯೋಗವಿಲ್ಲ, ಕಣ್ಣಿನ ರೆಪ್ಪೆಗೆ ಏನು ಉಪಯೋಗವಿಲ್ಲ. ಹಣ್ಣು ಹಂಪಲನ್ನ ಅಗಿದು ಜಿಹ್ವೆಗೆ ರಸ ಕೊಡುವಾಗ ಹಲ್ಲಿಗೆ ಯಾವ ರೀತಿ ಸುಖವೂ ಆಗಲ್ಲ. ಇನ್ನ ಕೈ ಮೈಯ ತುರಿಕೆಗೆ ತಾನು ಒದಗಿ ಬಂದು ತೋರಿಸಿದಾಗ ಕೈಗಾಗುವ ಸುಖ ಏನೂ ಇಲ್ಲ. ಹಾಗೆ ದೇವರು ಬರ್ತಾ ಇದ್ದಾರೆ. ಇಲ್ಲಿ ನಾವು ಯಾರಿಗಾದರೂ ಏನಾದರೂ ನಾವು ಒದಗಿ ಅವರಿಗೆ ಅನುಗ್ರಹ ಮಾಡಬೇಕು ಅಥವಾ ವಿಶೇಷವಾಗಿ ಏನಾದರೂ ಅವರಿಗೆ ಸಹಾಯ ಮಾಡಬೇಕು ಅಂತ ಹೋದರೆ ಏನೋ ಒಂದು ಅಪೇಕ್ಷೆ ಇರುತ್ತೆ, ಆ ಯಾವುದೋ ಒಂದು ಇಟ್ಟುಕೊಂಡು ಹೋಗಿರ್ತೇವೆ. ಆದರೆ ಭಗವಂತ ಹಾಗಲ್ಲ, ಅವನು ಭಕ್ತರಿಗೆ ಎಲ್ಲ ತಾನೇ ಒದಗುತ್ತಾನೆ ಬಂದು, ಆದರೆ ಅವರಿಂದ ಏನೂ ಅಪೇಕ್ಷೆ ಪಡಲ್ಲ. ಹೇಗೆ ದೃಷ್ಟಾಂತದ ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ ನುಡಿವೆನ್ನಿನ ಅನ್ಮಾಂಡದೋಳು. ನುಡಿವೆಣ್ಣು ಅಂದ್ರೆ ಸರಸ್ವತೀ ದೇವಿ, ಆತನ ಅಂದ್ರೆ ಆಕೆಯ ಗಂಡ ಬ್ರಹ್ಮದೇವರು, ಅವರ ಅಂಡದೊಳು ಅಂದ್ರೆ ಬ್ರಹ್ಮಾಂಡದೊಳು ಲಕ್ಷ್ಮಣನ ಅಣ್ಣನೊದಗುವ. ಲಕ್ಷ್ಮಣನಂದನಾಗಿರತಕ್ಕಂತಹ ರಾಮಚಂದ್ರ ಭಕ್ತರ ಅವಸರ ಕಮಲ ಗಣ ಸಹಿತ, ಭಕ್ತರ ಅವಸರಕ್ಕೆ ಅಮರ ದೇವತೆಗಳ ಗಣ ಸಹಿತವಾಗಿ ತಾನು ಒದಗಿ ನಿಂತು ರಕ್ಷಣೆ ಮಾಡುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಣನಣ್ಣ ಅಂತ ಯಾಕೆ ಹೇಳಿದ್ರು ಅಂದ್ರೆ ದೇವರ ಸೇವಾ, ರಾಮದೇವರ ಸೇವಾ ಲಕ್ಷ್ಮಣ ಮಾಡಿದ. ಅದರಲ್ಲಿ ರಾಮನ ಸೇವಾ ಮಾಡಿದರೆ ನನಗೇನಾದರೂ ಫಲ ಬರುತ್ತೆ, ರಾಮ ಕೊಡುತ್ತಾನೆ ಅಂತ ಮಾಡಿಲ್ಲಂತೆ ಲಕ್ಷ್ಮಣ. ಏನ್ ಮಾಡಿದ ಅಂತ ಹೇಳಿದರೆ ರಾಮಚಂದ್ರನ ತಮ್ಮ ನಾನು ಅಂತ ಪರಿಚಯ ಮಾಡಿಕೊಳ್ಳುವಂತಹ ಲಕ್ಷ್ಮಣ ಸುಗ್ರೀವನಿಗೇನು ಪರಿಚಯ ಮಾಡಿಕೊಡ್ತಾನೆ ಅಂದ್ರೆ ನಾನು ರಾಮನ ದಾಸ ಅಂತ ಪರಿಚಯ ಮಾಡಿಕೊಡ್ತಾನೆ. ದಾಸನಾದದ್ದು ಹೇಗೆ ಅಂದ್ರೆ ಹೇಳ್ತಾ ಇದ್ದ ಗುಣೈಹಿ ದಾಸತಾಂಗತಃ, ನಾನು ಆ ರಾಮನ ಗುಣಗಳನ್ನು ನೋಡಿ ಆ ಗುಣಗಳಿಂದಾಗಿ ನಾನು ದಾಸನಾಗಿದ್ದೇನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಲಕ್ಷ್ಮಣ ರಾಮನಿಂದ ಏನೊಂದು ಬಯಸದೆ ಆ ರಾಮನ ಪೂರ್ಣ ಕರುಣೆಯನ್ನು ಮಾತ್ರ ವಹಿಸಿ ಸೇವಾ ಮಾಡಿದ. ಅಂತ ಲಕ್ಷ್ಮಣನ ಅಣ್ಣ ಆತ. ಅಂದರೆ ಯಾವ ರೀತಿಯಲ್ಲೂ ಯಾರಿಂದ ಏನೂ ಅಪೇಕ್ಷೆ ಪಡದೆ ಎಲ್ಲರೂ ಅನುಗ್ರಹ ಮಾಡದಂತಹ ಭಗವಂತ ನಮಗಾಗಿ ಒದಗಿ ಬರ್ತಾನೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕೊಟ್ಟುದನು ಕೈಕೊಂಬ ಅರೆಕ್ಷಣ ಬಿಟ್ಟಗಲ ತನ್ನ ವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನೆಲಿ ಹೊರಿಸಿದವರಳು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುದಯ ನುಡಿಸಿದ ದುರಿದನ ಹಿತರನು. ಕೊಟ್ಟುದನು ಕೈಗೊಂಬ. ಇವತ್ತು ವಿಶೇಷವಾಗಿ ದೇವರ ಮೇಲೆ ಬಹಳ ಪ್ರೀತಿ ಬಂತು. ಎಲ್ಲ ಭಕ್ಷ್ಯ ಭೋಜ್ಯ ಎಲ್ಲಾ ಇಟ್ಟು ದೇವರಿಗೆ ವಿಶೇಷವಾದ ನೈವೇದ್ಯ ಮಾಡಿದವು. ತಗೊಳ್ತಾನೆ. ಮಾರನೇ ದಿವಸ ಕೈಲಾಗಿಲ್ಲ, ಕಲಸಕ್ರಿ ಇಟ್ರ ಅದು ತಗೊಳ್ತಾನೆ. ಇಲ್ಲಪ್ಪ ಪೂರ್ತಿ ಹಾಸ್ಪಿಟಲ್ ಬೆಡ್ಡಲ್ಲಿ ಬಿದ್ದಿದ್ರಾ ಏನು ಕೊಡ್ಲಿಕ್ಕೆ ಆಗಿಲ್ಲ, ಅಡ್ಡಿ ಇಲ್ಲ ಸುಮ್ಮನೆ ಇರ್ತಾನೆ. ಅದಕ್ಕೆ ಕೊಟ್ಟದನ ಕೈಕೊಂಬ. ಈತನಿಗೆ ಸಾಲರಿ ಇಷ್ಟು ಅಂತ ಏನಿಲ್ಲ, ನಮ್ಮ ರಕ್ಷಣೆ ಮಾಡಲಿಕ್ಕೆ ಆತನೇ ನಮ್ಮ ರಕ್ಷಣೆ ಮಾಡುತ್ತಾ ಇದ್ದಾನೆ. ಏನು ಕೊಟ್ಟರು ತಗೊಳ್ತಾನೆ. ಒಳ್ಳೇದಪ್ಪ, ನಮಗಾಗಿ ತಗೊಳ್ತಾನೆ. ಕೊಟ್ಟದನ ಕೈಕೊಂಬ ಅರೆಕ್ಷಣ ಬಿಟ್ಟಗಲ. ನಮ್ಮ ಸುತ್ತು ಇದ್ದು ಒಂದು ಕ್ಷಣ ಅರ್ಧ ಕ್ಷಣವೂ ಕೂಡ ನಮ್ಮನ್ನು ಬಿಡದೆ ನಮ್ಮ ಸುತ್ತು ಇದು ರಕ್ಷಣೆ ಮಾಡುತ್ತಾ ಇರ್ತಾನೆ. ತನ್ನವರ ದುರಿತಗಳಟ್ಟುವನು. ತನ್ನವರ ಏನು ದೋಷವಿಡುತ್ತೆ ಅದನ್ನೆಲ್ಲ ಪೂರ್ಣವಾಗಿ ಅಟ್ಟುವನು, ದೂರ ಓಡಿಸಿ ಬಿಡುತ್ತಾನೆ. ದುರಿತಾರಣ್ಯ ಪಾವಕನು. ನಮ್ಮ ವಿಶೇಷವಾದ ಪಾಪಗಳೆಂಬ ಅರಣ್ಯಕ್ಕೆ ಅಗ್ನಿ ಅಂತ ಹೇಳ್ತಾನೆ. ಅಂದರೆ ಹೇಳ್ತಾ ಇದ್ದಾರೆ ನಮಗೆ ಯಾರು ರಕ್ಷಕರಯ್ಯ ಅಂದ್ರೆ, ಈ ಬ್ರಹ್ಮಾಂಡದಲ್ಲಿ ಸೆಕ್ಯೂರಿಟಿ ಇಟ್ಕೊಳ್ಳಿಕ್ಕೆ ಹೋದ್ರೆ ಎಲ್ಲರಿಗೂ ದುಡ್ಡು ಕೊಡಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಅಷ್ಟು ಇಟ್ಕೊಂಡ್ರು ಕೂಡ ಅವರೇ ಕೊಂದು ಬಿಡ್ತಾರೋ ಏನೋ ಗೊತ್ತಿಲ್ಲ. ಆದಮೇಲೆ ಅವರೇ ಎಷ್ಟು ಕಾಲ ಇರ್ತಾರೆ ಗೊತ್ತಿಲ್ಲ, ಇವಾಗಿರ್ತಾರೆ ಅಲ್ಲಿ ಹೋಗಿ ಬಂದ್ರೆ ಗೋವಿಂದ ಆಗುತ್ತೆ. ಆ ರೀತಿಯಲ್ಲಿ ಇವರಲ್ಲ, ಈ ಸ್ವಾಮಿ ಇದ್ದಾನೆ, ಕೊಟ್ಟದ್ದನ್ನು ತಗೊಳ್ತಾನಯ್ಯ, ಆರಕ್ಷಣೆ ಬಿಟ್ಟಗಲ್ಲ, ನಮಗೇನು ದುರಿತಗಳು ಬರುತ್ತೆ ಎಲ್ಲಾ ಅಟ್ಟು ಬಿಡುತ್ತಾನೆ, ಇಂಥ ಸೆಕ್ಯೂರಿಟಿಯಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಬೆಟ್ಟ ಬೆನ್ನಲ್ಲಿ ಹೊರಿಸಿದವರು ಸಿಟ್ಟು ಮಾಡಿದನೇನು. ತಾ ಅಮೃತ ಪಡೀಲಿಕ್ಕಾಗಿ ದೇವತೆಗಳು ದಾನವರು ಸೇರಿ ಬೆಟ್ಟವನ್ನು ಹೊರಿಸಿಬಿಟ್ರು ದೇವರ ಮೇಲೆ. ಎಲ್ಲ ನನ್ನ ಮೇಲೆ ಬೆಟ್ಟ ಹೊರಿಸಿದ್ರಲ್ಲೋ ಅಂತವರ ಮೇಲೆ ಸಿಟ್ಟು ಮಾಡಿದ ಸ್ವಾಮಿ. ಕಂಗೆಟ್ಟ ಸುರರಿಗೆ ಸುಧಯ ನುಣಿಸಿದ ಮುರಿದನ ಹಿತರನು. ಧನ್ವಂತರು ಪರಮಾತ್ಮ ಅಮೃತ ಕಲಶವನ್ನು ಹಿಡ್ಕೊಂಡು ಬಂದಾಗ ದೈತ್ಯರೆಲ್ಲ ಸೇರಿ ಕದ್ದು ಬಿಟ್ರಂತದನ್ನ ಅಪಹರಣ ಮಾಡ್ತಾ ಇದ್ದಾರೆ. ದೇವತೆಗಳು ಸಿಗಬಾರದು, ನಮಗೆ ಆಗ್ಬೇಕು ಅಂತ ಹೇಳಿ ಅವಾಗ ಕಂಗಾಲಾಗ್ತಾ ಇದ್ದಾರೆ ದೇವತೆಗಳು. ಸ್ವಾಮಿ ಇದೇನಯ್ಯ ಅಂದ್ರೆ, ದೇವರ ಕೈಯಿಂದ ದೈತ್ಯರು ಅಮೃತ ಭಾಂಡವನ್ನ ಕದ್ದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವರ ದುಷ್ಟ ಬುದ್ಧಿಯನ್ನು ಜಗತ್ತಿಗೆ ತೋರ್ಲಿಕ್ಕಾಗಿ ಆ ರೀತಿ ಮಾಡಿದ. ಆದರೆ ನಂತರ ದೇವತೆಗಳಿಗೆ ಮಾತ್ರ ಉಣಬಡಿಸಿದ. ಯಾಕೆ? ಅವರು ತೋರ ದುಷ್ಟ ಬುದ್ಧಿಗೆ ಶಿಕ್ಷೆ ಅವರಿಗೆ ಕೊಟ್ಟಿಲ್ಲ, ದೇವತೆಗಳಿಗೆ ಮಾತ್ರ ಕೊಟ್ಟ. ಅದರಿಂದ ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ ಮುರುದನ ಹಿತರನು. ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ ದುಷ್ಟ ದಾನವ ಹರಣ ಅಂತ ಹೇಳ್ತಾ ಇದ್ದ. ಹೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಗಿ ಕಮಲವ ನಂಬಿ ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡ್ದ ಮಹಾಪರಾಧಗಳ ನೋಡದೆ ಸರ್ವಕಾಮದನು. ಈತನಿಗೆ ಖೇದ ಇಲ್ಲ, ಯಾರಿಂದಲೂ ದುಃಖ ಆಗಲ್ಲ ಅಂದ್ರೆ ಪ್ರಾಕೃತವಾದ ದುಃಖ ಇವನಿಗಿಲ್ಲ, ಮೋದ ಇಲ್ಲ, ಅವನೇ ಮೋದಮಯ ಆನಂದಮಯ. ಪ್ರಾಕೃತವಾಗಿರ್ತಕ್ಕಂಥ ಆನಂದಗಳು ನಮ್ಮಿಂದ ಯಾವ ಆನಂದ ಆತನಿಗೆ ಬೇಕಾಗಿಲ್ಲ. ಖೇದ ಮೇ ಮೋದ ಜಯಾಪಜಯ ಅಂದರೆ ಈ ಹೊರಗೆ ಯಾರನ್ನು ಹೊಡೆದು ಜಯ, ಆದಮೇಲೆ ನಾ ಯಾರಿಂದ ಸೋತು ಅಪಜಯ, ಇಂಥದ್ದು ದೇವರಿಗೆ ಇಲ್ಲವೇ ಇಲ್ಲ. ಸದಾ ಜಯಶೀಲನಾಗಿರ್ತಾನೆ ಭಗವಂತ. ಅದರಿಂದ ಇನ್ನೊಬ್ಬರಿಂದಾಗಿ ಜಯ, ಇನ್ನೊಬ್ಬರಿಂದಾಗಿ ಅಪಜಯ, ಇದ್ಯಾವುದು ಭಗವಂತನಿಗಿಲ್ಲ. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ. ಇವೆಲ್ಲ ದೋಷಗಳಯ್ಯ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಚಿನ್ಮಯ, ಯಾಕೆ ಈತನಿಗೆ ದೋಷಗಳಿಲ್ಲ ಅಂದರೆ ಜ್ಞಾನಮಯ ಆನಂದಮಯನಾಗಿದ್ದಾನೆ ಭಗವಂತ. ಸಾದರದಿ ತನ್ನಂಘ್ರಿ ಕಮಲವ ನಂಬಿ ತುತಿಸುವರ, ವಿಶೇಷವಾಗಿ ತನ್ನ ಅಂಘ್ರಿ ಕಮಲವನ್ನ ಅಂದ್ರೆ ಪಾದ ಕಮಲವನ್ನ ಯಾರು ಚೆನ್ನಾಗಿ ನಂಬಿ ಸ್ತೋತ್ರ ಮಾಡುತ್ತಾ ಇರ್ತಾರೆ ಆದರದಿಂದ ಕಾದುಕೊಂಡಿಹ, ಅವನ ಸಂತತ ಯಾವಾಗಲೂ ಕೂಡ ಅವರನ್ನು ಕಾದುಕೊಂಡಿದ್ದು ಪರಮ ಕರುಣ ಮಹೋದಧಿಯು ತನ್ನವರು ಮಾಡಿದ ಮಹಾಪರಾಧಗಳನ್ನು ನೋಡದಲ್ಲಿ ಸರಭುವ ಸರ್ವಕಾಮದನು ಅಂತ ಹೇಳ್ತಾ ಇದ್ದಾರೆ. ತನ್ನವರು ಮಾಡಿದ ಅಪರಾಧಗಳನ್ನೆಲ್ಲ ನೋಡದೆ ಎಲ್ಲರನ್ನ ಭಗವಂತ ಅನುಗ್ರಹ ಮಾಡುತ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ಅಂದರೆ ಭಗವಂತ ನಮಗೆ ನಮ್ಮ ಒಳ್ಳೆ ಗುಣಗಳನ್ನು ನೋಡಿ ಹತ್ತಿರ ಕರೆಯುವರು ತುಂಬಾ ಜನ, ನಮ್ಮಲ್ಲಿ ಕೆಟ್ಟ ಗುಣ ಇದ್ರೆ ಅದನ್ನು ನೋಡಿ ಎಲ್ಲರೂ ದೂರ ಮಾಡುತ್ತಾರೆ. ಆದರೆ ನಮ್ಮಲ್ಲಿ ದೋಷಗಳ ಸಹಿತ ನಮ್ಮನ್ನು ಅಭಿಮಾನ ಮಾಡೋದು ತಂದೆ ತಾಯಿಗಳು. ಅವರೂ ಕೂಡ ಕೆಲವೊಮ್ಮೆ ತುಂಬಾ ಸಿಟ್ಟು ಬಂದರೆ ನಮ್ಮ ದೋಷಗಳು ತಡೆಯಲಾರದೆ ಹೋದರೆ ದೂರ ಇಡುವುದು ಉಂಟು ಲೋಕದಲ್ಲಿ. ಆದರೆ ಭಗವಂತ ಮಾತ್ರ ಎಂಥ ಪಾತಕಿಗಳನ್ನು ಯಾರನ್ನೂ ಕೂಡ ದೊರೆಯುತ್ತಿಲ್ಲ, ಎಲ್ಲರಿಗೂ ಅವರು ಬೇಕಾದ ಕೊಡತಾ ಇದ್ದಾನೆ. ಅದಕ್ಕೆ ಭಗವಂತನನ್ನ ತನ್ನವರು ಮಾಡಿದ ಮಹಾಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದನು, ಎಲ್ಲವನ್ನು ಪೂರ್ಣ ಮಾಡಿ ಕೊಡತಕ್ಕಂಥ ಭಗವಂತ ಅಪರಾಧಗಳನ್ನು ನೋಡದಲೆ ಸಲಹತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಜ್ಜನರಾದವರ ಅಪರಾಧಗಳನ್ನು ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಹೇ ಮೀನ ಕೂರ್ಮ ವರಾಹ ನರ ಪಂಚಾನನಾತುಲ ಶೌರ್ಯವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವಹಾನಿ ಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯಿದ ಸುಜನರನು. ಮೀನ ಮತ್ಸ್ಯ ಕೂರ್ಮ ವರಾಹ ನರಪಂಚಾನನ ನರಪಂಚಾನನ ನರಸಿಂಹ ಅತುಳ ಶೌರ್ಯ ವಾಮನ ಅದ್ಭುತವಾಗಿರತಕ್ಕಂಥ ತನ್ನ ರೂಪದಿಂದ ಮೂರು ಪಾದಗಳನ್ನು ಎರಡು ಪಾದಗಳಿಂದಲೇ ಎಲ್ಲವನ್ನ ಅಳೆದು ತ್ರಿವಿಕ್ರಮನಾಗಿ ನಿಂತಿರತಕ್ಕಂಥ ಆ ವಾಮನ, ನಂತರ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಅಂತ ಹೇಳ್ತಾ ಇದ್ದಾರೆ. ರೇಣುಕಾತ್ಮಜ ಅಂದ್ರೆ ಪರಶುರಾಮ ರೂಪ, ರಾವಣಾದಿ ನಿಶಾಚರ ಧ್ವಂಸ ಮಾಡಿರ್ತಕ್ಕಂಥ ರಾಮಚಂದ್ರ, ಧೇನುಕಾಸುರ ಮಥನ ಧೇನುಕಾಸುರ ಸಂಹಾರ ಮಾಡಿದ ಶ್ರೀಕೃಷ್ಣ ರೂಪ, ತ್ರಿಪುರವ ಹಾನಿಗೈಸಿದ ನಿಪುಣ ತ್ರಿಪುರಾಸುರರ ಪತ್ನಿಯರ ಪಾರ್ಥಿವತ್ಯವನ್ನು ಭಂಗಪಡಿಸತಕ್ಕಂಥ ಭಗವಂತನ ರೂಪ, ವಿಶೇಷವಾಗಿ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಖ ಸೃಜನರನ್ನು, ಕಲ್ಕಿ ರೂಪದಿಂದ ಎಲ್ಲರನ್ನು ಸಂಹಾರ ಮಾಡಿ ದುಷ್ಟರನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ. ಈ ರೀತಿಯಾಗಿರತಕ್ಕಂಥ ಭಗವಂತನ ಸ್ಮರಣೆ ಮಾಡಿ, ಎಲ್ಲಿ ಸ್ಮರಣೆ ಮಾಡಬೇಕು ಅಂದರೆ ಹೇಳ್ತಾರೆ ಕಿವಿಯಲ್ಲಿ ಮೀನ ರೂಪವನ್ನ ಅಂದ್ರೆ ಹತ್ತು ಅವತಾರಗಳಿಂದ ಮಹಾಮಹಿಮೆಯನ್ನು ತೋರಿದ್ದಲ್ಲದೆ ಈ ರೂಪಗಳಿಂದ ನಿತ್ಯವೂ ಹತ್ತು ಇಂದ್ರಿಯಗಳಲ್ಲಿ ಇದ್ದು ಹತ್ತು ಇಂದ್ರಿಯಗಳಲ್ಲಿ ಬರತಕ್ಕಂಥ ದುಷ್ಟ ಸಂಹಾರ ಮಾಡುತ್ತಾರೆ. ದುಷ್ಟರು ಕೊಡತಕ್ಕಂಥ ಉಪದ್ರವದಿಂದ ಹತ್ತು ಇಂದ್ರಿಯಗಳು ದೇವರ ಕಡೆ ಹೋಗದೆ ಬೇರೆ ಕಡೆ ಹೋಗಿ ನಮ್ಮನ್ನು ಎಡವಿ ಹಾಕ್ತಾ ಇರುವಾಗ ಭಗವಂತ ಹತ್ತು ಇಂದ್ರಿಯಗಳಲ್ಲಿರತಕ್ಕಂಥ ನಾನಾ ದೋಷಗಳನ್ನು ತಂದೊಡ್ಡುವಂಥ ದೈತ್ಯರ ಸಂಹಾರ ಇಲ್ಲೂ ಮಾಡುತ್ತಾನೆ. ಹತ್ತು ಅವತಾರದಲ್ಲಿ ಏನು ಲೀಲೆಗಳನ್ನು ತೋರಿದ ಆ ಲೀಲೆಗಳನ್ನು ಹತ್ತು ಇಂದ್ರಿಯಗಳಲ್ಲಿ ದಿನಾಗ್ಲೂ ತೋರುತ್ತಾ ಇದ್ದಾನೆ. ಹಾಗೆ ಅದು ಎಲ್ಲೆಲ್ಲಿ ಯಾವ ರೂಪ ಇದೆ? ಕಿವಿಯಲ್ಲಿ ಮೀನ ರೂಪ, ಕಣ್ಣಿನಲ್ಲಿ ಕೂರ್ಮ ರೂಪ, ತ್ವಗೇಂದ್ರಿಯದಲ್ಲಿ ವರಾಹ, ಘ್ರಾಣೇಂದ್ರಿಯದಲ್ಲಿ ನರಸಿಂಹ, ರಸನೇಂದ್ರಿಯದಲ್ಲಿ ವಾಮನ, ವಾಗೇಂದ್ರಿಯದಲ್ಲಿ ಪರಶುರಾಮ, ಪಾಣಿಗಳಲ್ಲಿ ರಾಮಚಂದ್ರ, ಪಾದದಲ್ಲಿ ಶ್ರೀಕೃಷ್ಣ, ಪಾಯುವಿನಲ್ಲಿ ಬುದ್ಧ, ಉಪಸ್ಥೇಂದ್ರಿಯದಲ್ಲಿ ಕಲ್ಕಿ, ಈ ರೀತಿಯಲ್ಲಿ ಹತ್ತು ಇಂದ್ರಿಯಗಳಲ್ಲಿ ಹತ್ತವತಾರ ರೂಪಗಳನ್ನು ತಿಳಿದು ಸದಾ ಚಿಂತನೆ ಮಾಡಬೇಕು ಅಂತ. ಜ್ಞಾನಿಗಳ ಅದ್ಭುತವಾದ ಸಾಧನೆ ಹೇಗಿರುತ್ತೆ ಅಂದ್ರೆ ಹತ್ತು ಅವತಾರಗಳಲ್ಲಿ ಭಗವಂತ ಏನೇನು ಚರ್ಯಗಳು ಮಾಡಿದ ಅದೆಲ್ಲ ಚರ್ಯಗಳನ್ನ ದಿನಾಗ್ಲೂ ಹತ್ತು ಇಂದ್ರಿಯಗಳಲ್ಲಿ ತೋರತಾ ಇದ್ದಾನೆ. ಅಲ್ಲಿ ತೋರಿದ ಚರ್ಯಗಳನ್ನ ಇಂದ್ರಿಯಗಳಲ್ಲಿ ತೋರುವ ವಿಶೇಷವಾದ ಚರ್ಯಗಳನ್ನ ಎರಡನ್ನೂ ಕೂಡ ಸರಿಯಾಗಿ ಗಮನಿಸಿ ಒಂದಕ್ಕೊಂದು ಹೊಂದಿಸಿ ಆ ಹತ್ತವತಾರದ ಮಹಿಮೆಯನ್ನ ಹತ್ತು ಇಂದ್ರಿಯಗಳಲ್ಲಿ ಸದಾ ಚಿಂತನೆ ಮಾಡತಕ್ಕಂಥವರೇ ಜ್ಞಾನಿಗಳು ಅಂತ ಕರೀತಾರೆ. ನಂತರ ಶ್ರೀ ಮನೋರಮ ಶಮಲವರ್ಜಿತ ಕಾಮಿತಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ಸಾಮಸನ್ನುತ ಸಕಲ ಗುಣಗಣಧಾಮ ಶ್ರೀ ಜಗನ್ನಾಥ ವಿಠಲ. ನೀ ಮಹಿಯೊಳವತರಿಸಿ ಸರಹಿದೆ ಸಕಲ ಸುಜನರನು ಶ್ರೀ ಮನೋರಮ. ಅಂದ್ರೆ ಸಂಪತ್ಪ್ರಳಾಗಿರತಕ್ಕಂಥ ಲಕ್ಷ್ಮೀ ಶ್ರೀ ಭೂ ದುರ್ಗಾ ದಕ್ಷಿಣಾರೂಪರಾಗಿರತಕ್ಕಂಥ ರಮಾದೇವಿಗೆ ವಿಶೇಷ ಆನಂದಪ್ರದನಾಗಿದ್ದಾನೆ ಶ್ರೀ ಮನೋರಮ. ಆಕೆ ಮನಸ್ಸು ಇನ್ನೆಲ್ಲ ಕಡೆ ಯಾವ ಕಡೆ ಹೋಗಲ್ಲ, ದೇವರನ್ನು ನೋಡಿದ್ರೆ ಹರಿದು ಹೋಗುತ್ತನ್ಸದಾ ಆತನ ಹತ್ರ. ಆ ರೀತಿಯಾಗಿ ಪರಮ ವಿರಕ್ತ ಶಿಖಾಮಣಿಯಾಗಿರತಕ್ಕಂಥ ತಾಯಿ ಲಕ್ಷ್ಮೀದೇವಿಯ ಮನಸ್ಸನ್ನು ಸೆಳೆದು ಬಿಡತಕ್ಕಂಥವ. ಕ್ಷಮಲವರ್ಜಿತ ದೋಷವರ್ಜಿತನಾಗಿದ್ದಾನೆ, ಕಾಮಿತವನ್ನು ಕೊಡತಕ್ಕಂಥವನಾಗಿದ್ದಾನೆ. ಕೈರವದಳ ಶ್ಯಾಮ ಅಂದು ನೀಲೋತ್ಪಲದಳ ಶ್ಯಾಮನಾಗಿದ್ದಾನೆ. ನಂತರ ಶಬಲ ಅಂದ್ರು, ಶಬಲ ಅಂದ್ರೆ ಹೇಳ್ತಾ ಇದ್ದಾರೆ ಭಗವಂತ ಶಬಲೋ ವಿಶ್ವರೂಪವಾನ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಎಲ್ಲರಿಗೂ ಕೂಡ ಅಲ್ಲಿ ಹೇಳ್ತಾರೆ, ಜೀವರ ಸ್ವರೂಪದಂತೆ ಚಿದ್ದೇಹಾಕಾರನಾಗಿರುವವನಿಗೆ ಆತ್ಮ ಅಂತ ಹೆಸರು, ನಾನಾ ರೂಪದಿಂದ ಇರುವವನಿಗೆ ಶಬಲ ಅಂತ ವಿಶೇಷವಾಗಿ ವೇದಗಳಲ್ಲಿ ಪ್ರಸಿದ್ಧ ಆಗಿದೆ. ಅದನ್ನ ವಿಜಯದಾಸರು ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ. ಚಿದ್ದೇಹಾಕಾರ ಆನಂದಮಯವಯ್ಯ ಅಂತ ಭಗವಂತ ನಮ್ಮ ಸ್ವರೂಪ ದೇಹದಲ್ಲಿ ಆ ದೇಹಾಕಾರದಲ್ಲಿರತಕ್ಕಂಥ ರೂಪಕ್ಕೆ ಆತ್ಮ ಅಂತ ಹೆಸರು, ಆ ದೇಹದಲ್ಲೇ ಅನಂತ ರೂಪಗಳಿಂದ ಇರ್ತಾನಲ್ಲ ಆತನಿಗೆ ಶಬಲ ಅಂತ ಹೆಸರು, ಬಿಂಬರೂಪಿಗೆ ಶಬಲ ಅಂತ ಹೆಸರನ್ನು ಹೇಳ್ತಾ ಇದ್ದಾರೆ. ನಂತರ ಶರಣ್ಯ, ಶರಣಾಗತನ್ನ ಪೊರೆಯತಕ್ಕಂಥವ ಅಷ್ಟೇ ಅಲ್ಲ ಶಾಶ್ವತ ಶರಣ್ಯ, ಭಕ್ತರಿಗೆ ಸದಾ ಶರಣನ್ನು ಪಡತಕ್ಕಂಥವ. ಶಾಶ್ವತ ಇವನೂ ಶಾಶ್ವತ, ಇವನ ಕರುಣೆ ಶಾಶ್ವತ, ಇವನ ಬಲ ಶಾಶ್ವತ, ಇವನ ಆನಂದ ಜ್ಞಾನ ಸಕಲ ಗುಣಗಳನ್ನು ಶಾಶ್ವತ, ಕರುಣೆ ಶಾಶ್ವತ. ಶರ್ಕರಾಕ್ಷಸಖ ಅಂತ ಹೇಳ್ತಾ ಇದ್ದಾರೆ. ಶರ್ಕರಾಕ್ಷಸಖ ಅಂದರೆ ಸೂಕ್ಷ್ಮ ಜ್ಞಾನಿಗಳಿಗೆ ಸಖ ಅಂತ ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಜ್ಞಾನಿಗಳಿಗೆ ಸಖನಾದವ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೂಕ್ಷ್ಮ ದೃಷ್ಟಿಯುತ ಏತು ಮುನಯ ಶರ್ಕರಾಕ್ಷಕಾಹ ಅಂತ ಹೇಳ್ತಾ ಇದ್ದಾರೆ. ಸೂಕ್ಷ್ಮ ದೃಷ್ಟಿ ಇರತಕ್ಕಂತಹ ಮುನಿಗಳನ್ನ ಶರ್ಕರಾಕ್ಷರು ಅಂತ ಹೇಳ್ತಾರೆ. ಅಂಥವರಿಗೆ ಸಖನಾಗಿರತಕ್ಕಂಥವ, ಆದ್ದರಿಂದ ದೇವನಿಗೆ ಶರ್ಕರಾಕ್ಷಸಖ ಅಂತ ಹೇಳಿದರು. ಶರ್ಕರಾಕ್ಷಾಹ ಸೂಕ್ಷ್ಮ ಜ್ಞಾನಿನಃ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸಾಮಸನ ಸಕಲ ವೇದಾದಿಗಳಿಂದ ಸನ್ನುತನಾದವ, ಸಕಲ ಗುಣಗಣಧಾಮ ಪೂರ್ಣವಾದ ಎಲ್ಲಾ ಗುಣಗಳಿಂದ ವಿಶೇಷವಾಗಿರತಕ್ಕಂಥ ಒಂದು ಆಕರವಾಗಿದ್ದಾನೆ. ಇವನಷ್ಟು ಗುಣಪೂರ್ಣತ್ವ ಎಲ್ಲೂ ಇಲ್ಲ, ಇವನಲ್ಲಿ ಗುಣಗಳು ತುಂಬಿದಷ್ಟು ಯಾರಲ್ಲೂ ಗುಣಗಳಿಲ್ಲ ಅಂಥ ಭಗವಂತ ವಿಶೇಷವಾಗಿ ಶರ್ಕರಾಕ್ಷಸಕ ಸಾಮಸನ್ನತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ, ಜಗತ್ತಿಗೆ ಒಡೆಯನಾಗಿರತಕ್ಕಂಥ ವಿಠಲ. ವಿಠಲ ಅಂದ್ರೆ ವಿದಾ ಜ್ಞಾನೇನ ಠಾನ್ ಶೂನ್ಯಾನ್ ಲಾತಿ ಗೃಹಾತೀತಿ ವಿಠಲ ಅಂದ್ರು, ಜ್ಞಾನದಿಂದ ಶೂನ್ಯರಾದವರನ್ನ ಗ್ರಹಣ ಮಾಡಿ ಅವರನ್ನು ಉದ್ದಾರ ಮಾಡತಕ್ಕಂಥವನಿಗೆ ವಿಠಲ ಅಂತ ಹೆಸರು. ಆ ರೀತಿಯಲ್ಲಿ ಭಗವಂತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ. ನೀ ಮಹಿಯೊಳವತರಿಸಿ ಅಥವಾ ಈ ಮಹಿಳವತರಿ ಎರಡು ಪಾಠಗಳಿವೆ. ಈ ಮಹಿಳವತರಿಸಿ ಸಲಹಿದ ಸಕಲ ಸುಜನರನು, ಅಥವಾ ನೀ ಮಹಿಳವತರಿಸಿ ಸಲಹಿದೆ ಸಕಲ ಸುಜನರನ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅವತಾರ ಮಾಡಿ ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾನೆ. ಅಂಥ ಸ್ವಾಮಿಯನ್ನು ನಾವು ನೆನೆಯೋಣ. ಒಂದು ಕಡೆ ಭಗವಂತನ ದೊಡ್ಡಸ್ತಿಗೆ ಪರಿಚಯ, ಅಂಥ ದೊಡ್ಡವನಾದ ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡುತ್ತಾ ನಮ್ಮ ಜೊತೆಗಿದ್ದಾನೆ, ಚಿಕ್ಕವರಾದರೂ ಬಿಡದೆ ನಮ್ಮ ಸ್ನೇಹ ಮಾಡುತ್ತಾ ಇದ್ದಾನೆ ಎಂಬ ದೇವರ ಕರುಣೆಯ ಪರಿಚಯ ಈ ಕರುಣಾಸಂಧಿಯಲ್ಲಿ ಮಾಡಿಕೊಟ್ಟು ನಮ್ಮ ಮನಸ್ಸಿನಲ್ಲಿ ಭಗವಂತನಲ್ಲಿ ನಿಜವಾದ ಸಹಜವಾದ ಭಕ್ತಿ ಬರುವಂತೆ ದಾಸರಾಯರು ಪೂರ್ಣ ಕರುಣಾ ಮಾಡಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.